ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಸ್ನೇಹಿತ ನಂಗಾಗಿ ಮನೆ
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ನ್ಯಾಯ ವಿಚಾರಣೆ ಸಮಯ ಬಂದಿದೆ. ಪ್ರಿಯ ಕೇಳುಗರೆ, ನ್ಯಾಯ ವಿಚಾರಣೆಯ ಸಮಯ ಬಂದಿದೆ ಎಂಬುದಾಗಿ ಹೇಳುವಾಗ ನಮಗೆಲ್ಲರಿಗೂ ಸಹ ಭಯವಾಗ್ತಕ್ಕಂಥದ್ದಾಗಿದೆ. ಆದರೆ ನ್ಯಾಯ ವಿಚಾರಣೆ ಬಂದಿದೆ ಎನ್ನುವಂತಹ ಒಂದು ಸುದ್ದಿ ನಮಗೆ ಶುಭ ಸುದ್ದಿಯೋ ಅಶುಭ ಸುದ್ದಿಯೋ, ಈ ಒಂದು ವಿಚಾರವನ್ನು ನಾವು ದೇವರ ವಾಕ್ಯದ ಮೂಲಕವಾಗಿ ಕಲಿಯುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸಮಸ್ತಕ್ಕೂ ಮೂಲ ಒಡೆಯನೇ, ನೀತಿಯುಳ್ಳ ತಂದೆಯೇ, ನ್ಯಾಯ ವಿಚಾರಣೆಯನ್ನು ಮಾಡ್ತಕ್ಕಂಥ ಸ್ವಾಮಿ, ನೀನು ಸಿಂಹಾಸನದಲ್ಲಿ ಕುಳಿತಿದ್ದೆ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ ನಮ್ಮ ಮಧ್ಯಸ್ಥಿಕನಾಗಿ ಕಾರ್ಯವನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಮಗೆ ಧೈರ್ಯವನ್ನು ಕೊಡ್ತಕ್ಕಂಥದ್ದಾಗಿದೆ. ಹೌದು ಸ್ವಾಮಿ, ನೀನು ಯಾವ ರೀತಿಯಲ್ಲಿ ನ್ಯಾಯ ವಿಚಾರಣೆ ಮಾಡ್ತಕ್ಕಂಥ ದೇವರಾಗಿದ್ದೀಯಾ? ನಮ್ಮ ಮಧ್ಯಸ್ಥಿಕನಾಗಿರ್ತಕ್ಕಂಥ ಯೇಸು ಸ್ವಾಮಿ ಮೂಲಕವಾಗಿ ನಿನ್ನ ಬಳಿಗೆ ನಾವು ಹೇಗೆ ಬರಬೇಕು ಅನ್ನುವಂತಹ ಅನೇಕ ಸತ್ಯಗಳನ್ನು ಈ ನ್ಯಾಯ ವಿಚಾರಣೆ ವಿಚಾರದಲ್ಲಿ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ನಿಜವಾಗಿಯೂ ದೇವರು ಸಿಂಹಾಸನದಲ್ಲಿ ಕುಳಿತು ನಮಗೋಸ್ಕರ ನ್ಯಾಯ ವಿಚಾರಣೆ ಮಾಡ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ನಮ್ಮ ಪಾಪಗಳನ್ನ ಹರಿಕೆಟ್ಟು ಮಣತಿರುಗುವಾಗಿಯೂ ನೀನು ನಮ್ಮನ್ನು ಈ ಸತ್ಯದ ಮುಖಾಂತರವಾಗಿ ನಡೆಸು. ಈ ವಾಕ್ಯ ಕೇಳುಗರ ಹೃದಯದಲ್ಲಿ ಉತ್ತಮ ರೀತಿಯಲ್ಲಿ ಪರಿಣಾಮ ಬೀರುವಾಗೆ ನೀನು ಆತ್ಮನ ಮುಖಾಂತರವಾಗಿ ಮಾತನಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಕೇಳುಗರೆ, ಮೊದಲನೇ ದೂತನ ಸಂದೇಶದಲ್ಲಿ ಅತಿ ಮುಖ್ಯವಾದಂತಹ ಒಂದು ವಿಚಾರವೇನೆಂದರೆ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ ಎಂಬುದಾಗಿ ತಿಳಿಸುವಂತಾಗಿದೆ. ನಮ್ಮ ಸತ್ಯವೇದದಲ್ಲಿ ನ್ಯಾಯ ತೀರ್ಪು ಎಂದು ಹೇಳುತ್ತದೆ. ಆದರೆ ನ್ಯಾಯ ತೀರ್ಪು ಕೊನೆಯಲ್ಲಿ, ಮೊದಲು ನ್ಯಾಯ ವಿಚಾರಣೆ. ನ್ಯಾಯ ವಿಚಾರಣೆಯನ್ನು ಮಾಡದೆ ದೇವರು ಯಾರಿಗೂ ಸಹ ತೀರ್ಪನ್ನು ನೀಡುವುದಿಲ್ಲ. ಇವತ್ತು ಅನೇಕ ಕ್ರಿಸ್ತರು ನ್ಯಾಯ ವಿಚಾರಣೆ ಬಗ್ಗೆ ತಿಳಿದುಕೊಳ್ಳದೆ ನ್ಯಾಯ ತೀರ್ಪಿನ ಬಗ್ಗೆ ಮಾತನಾಡುವವರಾಗಿದ್ದಾರೆ. ಮತ್ತು ಅವರು ಕೊನೆಯಲ್ಲಿ ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಈ ಒಂದು ಘಟನೆ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ತಿಳಿದುಕೊಂಡಿದ್ದಾರೆ. ಆದರೆ ನಾವು ಸತ್ಯವೇದದಲ್ಲಿ ಓದುವಾಗ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 14:7 ವಚನದಲ್ಲಿ ನಾವು ಗಮನಿಸುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆಂಗ್ಲ ಭಾಷೆಯಲ್ಲಿ ಅದನ್ನು ಫಾರ್ ದ ಅವರ್ ಆಫ್ ಹಿಸ್ ಜಜ್ಮೆಂಟ್ ಹ್ಯಾಸ್ ಕಮ್ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅಂದರೆ ಈಗಾಗಲೇ ಆ ಒಂದು ನ್ಯಾಯ ವಿಚಾರಣೆ ಆರಂಭಗೊಂಡಿದೆ. ಅಂದರೆ ವರ್ತಮಾನ ಕಾಲದ ಬಗ್ಗೆ ಇದು ತಿಳಿಸ್ತಕ್ಕಂಥದ್ದಾಗಿದೆ. ಬರ್ತಕ್ಕಂಥದ್ದಾಗಿದೆ ಅಥವಾ ಬರಬಹುದು ಎನ್ನುವ ಅರ್ಥವಲ್ಲ. ಬಂದಿದೆ ಎಂದರೆ ಈಗ ನಡೆಯುತ್ತಿದೆ ಎನ್ನುವಂಥ ಅರ್ಥವನ್ನು ನೀಡುತ್ತದೆ. ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸತ್ಯವೇದದಲ್ಲಿ 4 ರೀತಿಯಲ್ಲಿ ನ್ಯಾಯ ವಿಚಾರಣೆ ಅಥವಾ ನ್ಯಾಯ ತೀರ್ಪಿನ ಬಗ್ಗೆ ಮಾತನಾಡುವಂಥದ್ದಾಗಿದೆ, ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆ 4 ವಿಚಾರಗಳು ಏನೆಂದರೆ 2 ನ್ಯಾಯ ವಿಚಾರಣೆ, 2 ನ್ಯಾಯ ತೀರ್ಪಿನ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಮೊದಲನೇದಾಗಿ ದಾನಿಯೇಲನ ಪುಸ್ತಕ 7:9-13 ತನಕ ನಾವು ಓದುವುದಾದರೆ ದೇವರ ವಾಕ್ಯದಲ್ಲಿ ದೇವರು ದಾನಿಯೇಲನಿಗೆ ದರ್ಶನವನ್ನು ಕೊಡುವಾಗ ಈ ರೀತಿಯಾಗಿ ತೋರಿಸುವಂಥವರಾಗಿದ್ದಾರೆ. ನಾನು ನೋಡುತ್ತಿದ್ದ ಹಾಗೆ ಸಿಂಹಾಸನಗಳು ಹಾಕಲ್ಪಟ್ಟು ಅದರ ಮೇಲೆ ಪೂರ್ವಿಕನೊಬ್ಬನು ಕುಳಿತುಕೊಂಡಿದ್ದನು. ಆತನ ವಸ್ತ್ರವು ಹಿಮದಂತೆ ಬಿಳುಪಾಗಿಯೂ, ಆತನ ತಲೆ ಕೂದಲು ಶುದ್ಧ ಉಣ್ಣೆಯಂತೆಯೂ, ಆತನ ಸಿಂಹಾಸನವು ಅಗ್ನಿಜ್ವಾಲೆಯಂತೆಯೂ, ಆತನ ಚಕ್ರವು ಹುರಿಯುವ ಬೆಂಕಿಯಂತೆಯೂ ಇದ್ದವು. ಆತನ ಸನ್ನಿಧಿಯಿಂದ ಅಗ್ನಿ ಪ್ರವಾಹವು ಹೊರಟು ಬಂದಿತು. ಸಹಸ್ರ ಸಹಸ್ರವಾಗಿ ಆತನಿಗೆ ಸೇವೆ ಮಾಡಿದರು. ಲಕ್ಷೋಪಲಕ್ಷ ಆತನ ಮುಂದೆ ನಿಂತಿದ್ದರು. ನ್ಯಾಯಸಭೆಯವರು ಕೂತುಕೊಂಡರು ಮತ್ತು ಪುಸ್ತಕಗಳು ತೆರೆಯಲ್ಪಟ್ಟವು ಎಂಬುದಾಗಿ ಹೇಳಿ 13ನೇ ವಚನದಲ್ಲಿ ದೇವರು ಮತ್ತೆ ಈ ರೀತಿಯಾಗಿ ತಿಳಿಸುವಂತವರಾಗಿದ್ದಾರೆ. ನಾನು ಕಂಡ ರಾತ್ರಿಯ ದರ್ಶನದಲ್ಲಿ ಇಗೋ ಮನುಷ್ಯಕುಮಾರನಂತಿದ್ದ ಒಬ್ಬನು ಆಕಾಶದ ಮೇಘಗಳ ಸಂಗಡ ಪೂರ್ವಿಕನ ಬಳಿಗೆ ಸಮೀಪಿಸಿದನು. ಅವನು ಆತನ ಬಳಿಗೆ ಕರೆತಂದರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ನ್ಯಾಯ ವಿಚಾರಣೆ ಇದೆ ಎಂಬುದಾಗಿ ಈ ವಾಕ್ಯ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ದೇವರು ಭರಿಸಲ್ಪಟ್ಟಿದ್ದಾರೆ. ಅಂದರೆ ಆ ನ್ಯಾಯ ವಿಚಾರಣೆ ಈಗ ಆರಂಭವಾಗಿದೆ ಎಂಬುದನ್ನು ನಮಗೆ ಈ ವಾಕ್ಯ ಎಚ್ಚರಿಸತಕ್ಕಂಥದ್ದಾಗಿದೆ. ಎರಡನೇದಾಗಿ, ಎರಡನೇ ಬರೋಣದಲ್ಲಿ ಈಗ ಯಾರೆಲ್ಲ ನ್ಯಾಯ ತೀರ್ಪಿನಲ್ಲಿ ನೀತಿವಂತರೆಂಬುದಾಗಿ ತಿಳಿಸಲ್ಪಡ್ತಕ್ಕಂಥವರಾಗಿದ್ದಾರೋ ಅವರಿಗೆ ದೇವರು ನ್ಯಾಯ ತೀರ್ಪನ್ನು ಕೊಡುವುದಕ್ಕೋಸ್ಕರ ಎರಡನೇ ಸಾರಿ ಬರ್ತಕ್ಕಂಥವನಾಗಿದ್ದಾನೆ. ಅದನ್ನು ದೇವರ ವಾಕ್ಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 25:32-34 ತನಕ ನಾವು ಓದುವುದಾದರೆ ದೇವರು ಅಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಇದಾದ ಮೇಲೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ಕುರಿ ಮತ್ತು ಹಾಡುಗಳನ್ನ ದೇವರು ವಿಭಾಗಿಸುವಾತನಾಗಿದ್ದಾನೆ. ಬಲಗಡೆಯಲ್ಲಿ ಎಡಗಡೆಗೂ, ನೀತಿವಂತರನ್ನ ಬಲಗಡೆಗೂ, ಅನೀತಿವಂತರನ್ನ ಎಡಗಡೆಗೂ ನಿಲ್ಲಿಸುವಂತವರಾಗಿದ್ದಾರೆ. ದೇವರು ವಿಭಾಗಿಸ್ತಕ್ಕಂಥದ್ದನ್ನ ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. ನ್ಯಾಯ ವಿಚಾರಣೆಯಲ್ಲಿ ಯಾರು ನೀತಿವಂತನೆಂದು ಕಂಡು ಬಂದರೋ ಅವರನ್ನ ದೇವರು ಪರಲೋಕಕ್ಕೆ ಕರೆದುಕೊಂಡು ಹೋಗುವವರಾಗಿದ್ದಾರೆ. ಅದನ್ನೇ ಎರಡನೇ ಸಾರಿ ನ್ಯಾಯ ತೀರ್ಪು ಮಾಡತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಂತರ 1,000 ವರ್ಷಗಳ ಕಾಲ ಅನೀತಿವಂತರಿಗೆ ನೀತಿವಂತರು ನ್ಯಾಯ ವಿಚಾರಣೆ ಮಾಡುವವರಾಗಿದ್ದಾರೆ. ಯೇಸು ಸ್ವಾಮಿ ಎರಡನೇ ಸಾರಿ ಬಂದು ನೀತಿವಂತರನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋದ ನಂತರ ಅಲ್ಲಿ 1,000 ವರ್ಷಗಳ ಕಾಲ ನೀತಿವಂತರು ಅನೀತಿವಂತರಿಗೆ ನ್ಯಾಯ ವಿಚಾರಣೆಯನ್ನ ಮಾಡುವಂತವರಾಗಿದ್ದಾರೆ. ಅದನ್ನ ನಾವು ಪ್ರಕಟಣೆ ಗ್ರಂಥ 25:4 ನೋಡುವಂತವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ತರುವಾಯ ಸಿಂಹಾಸನಗಳನ್ನ ಕಂಡೆನು, ಅವುಗಳ ಮೇಲೆ ಕೂತಿದ್ದವರಿಗೆ ನ್ಯಾಯ ತೀರಿಸುವ ಅಧಿಕಾರವೂ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದಂತಹ ಸಾಕ್ಷಿಯ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಉಯಿಸಿಕೊಂಡವರ ಆತ್ಮಗಳನ್ನ ಮೃಗಕ್ಕೂ ಮತ್ತು ಅದರ ವಿಗ್ರಹಕ್ಕೂ ಎಂಬುದಾಗಿ ಮುಂದಿನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಇಲ್ಲಿ ನಮಗೆ ತಿಳಿಸ್ತಕ್ಕಂತಹ ವಾಕ್ಯ ಏನೆಂದರೆ, ಸಿಂಹಾಸನ ಮೇಲೆ ಕೂತುಕೊಂಡಿರತಕ್ಕಂಥ ಜನಗಳು ಯಾರವರು? ಯಾರವರು ಅಂದರೆ ನೀತಿವಂತರು. ಈ ಲೋಕದಿಂದ ಪರಲೋಕಕ್ಕೆ ಹೋದಂತಹ ನೀತಿವಂತರು ಸಿಂಹಾಸನ ಮೇಲೆ ಕುಳಿತುಕೊಂಡು 1,000 ವರ್ಷಗಳ ಕಾಲದಲ್ಲಿ ಕ್ರಿಸ್ತನ ಜೊತೆಯಲ್ಲಿ ನ್ಯಾಯ ವಿಚಾರಣೆ ಮಾಡುವಂತವರಾಗಿದ್ದಾರೆ. ಅನಂತರ ಅನೀತಿವಂತರಿಗೆ ದೇವರು ನ್ಯಾಯ ತೀರ್ಪನ್ನ ಮಾಡುವಂತವನಾಗಿದ್ದಾನೆ. ಅದನ್ನೇ 4ನೇದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 1,000 ವರ್ಷಗಳು ಮುಗಿದ ನಂತರ ಸೈತಾನನಿಗೂ, ಆತನ ದೂತರಿಗೂ ಮತ್ತು ಎಲ್ಲ ಅನೀತಿವಂತರಿಗೂ ದೇವರು ನ್ಯಾಯ ತೀರ್ಪು ಮಾಡುವಂತವನಾಗಿದ್ದಾನೆ. ಆ ಅಗ್ನಿ ಗಂಧಕಕ್ಕೆ ಹಾಕುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವರು ಆ ಬೆಂಕಿಯನ್ನ ಯಾರಿಗೋಸ್ಕರ ಸಿದ್ಧ ಮಾಡಿದ್ದಾನೆ ಎಂದರೆ, ಸೈತಾನನಿಗೋಸ್ಕರವೂ ಆತನ ಹಿಂಬಾಲಿಸುವಂತಹ ಅನೀತಿವಂತರಿಗೋಸ್ಕರವೂ ಸಿದ್ಧ ಮಾಡಿದ್ದಾನೆ. ಇದನ್ನು ನಾವು ಪ್ರಕಟಣೆ ಪುಸ್ತಕ 20:11-15 ನಾವು ಓದುವಂತವರಾಗಿದ್ದೇವೆ. ಆದರೆ ಮೊದಲನೇ ದೂತನ ಸಂದೇಶ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ ಎಂದರೆ ಅದು ಹೇಗೆ ನಡೆಯುತ್ತದೆ? ಈವಾಗ ಆರಂಭವಾಗಿತ್ತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಲ್ಲ ಎನ್ನುವಂತಹ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ಅದಕ್ಕೂ ಮೊದಲು ನ್ಯಾಯ ವಿಚಾರಣೆ ವಿಷಯ ಶುಭ ಸುದ್ದಿಯೋ ಅಶುಭ ಸುದ್ದಿಯೋ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನ್ಯಾಯ ವಿಚಾರಣೆ ವಿಷಯ ಯಾರಿಗೆ ಶುಭ ಸುದ್ದಿ ಅಂದರೆ, ಯಾರೆಲ್ಲರೂ ತಮ್ಮ ಪಾಪಗಳನ್ನ ದೇವರ ಬಳಿಯಲ್ಲಿ ಹರಕೆ ಮಾಡಿದ್ದಾರೋ ಅವರಿಗೆ ಶುಭ ಸುದ್ದಿ. ಯಾರೆಲ್ಲ ದೇವರ ಮುಂದೆ ತಮ್ಮ ಪಾಪಗಳನ್ನ ಹರಕೆ ಮಾಡದೆ ಇನ್ನೂ ಅವರ ಹೃದಯದಲ್ಲಿ ಇಟ್ಟುಕೊಂಡಿದ್ದಾರೋ ಅವರಿಗೆ ಅಶುಭ ಸುದ್ದಿ. ಯಾಕೆಂದರೆ ಯಾರು ಶಾಲೆಗೆ ದಾಖಲಾತಿಯನ್ನು ಹೊಂದಿ ಪರೀಕ್ಷೆಯನ್ನು ಬರೀತಕ್ಕಂಥವರಾಗಿದ್ದಾರೋ ಅವರಿಗೆ ಫಲಿತಾಂಶ ಬರತಕ್ಕಂಥದ್ದಾಗಿದೆ. ನಾವು ಇನ್ನೂ ಸಹ ಶಾಲೆಗೆ ದಾಖಲಾಗಿಲ್ಲ ಅಂದರೆ ಪರೀಕ್ಷೆ ಬರೆಯಲು ಸಾಧ್ಯವಿಲ್ಲ. ಪರೀಕ್ಷೆ ಬರೆಯಲಿಲ್ಲ ಅಂದರೆ ನಮಗೆ ಹೇಗೆ ಫಲಿತಾಂಶ ಬರತಕ್ಕಂಥದ್ದಾಗಿದೆ? ಹೌದು ಪ್ರಿಯ ಕೇಳುಗರೆ, ನೀವು ನಿಮ್ಮ ಪಾಪಗಳನ್ನು ಕರ್ತನ ಮುಂದೆ ಹರಕೆ ಇಟ್ಟಿದ್ದರೆ ನ್ಯಾಯ ತೀರ್ಪು ಅಂತಕ್ಕಂಥ ದಿನ ನಿಮಗೆ ಒಂದು ಶುಭ ಸುದ್ದಿ. ನೀವು ಇನ್ನೂ ಸಹ ಅರಿಕೆ ಇಡದೇ ಇದ್ದರೆ ದೇವರು ನಿಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ, ಬನ್ನಿ ಹರಕೆಯಿಡಿರಿ ನನ್ನ ಮಕ್ಕಳೆಂಬುದಾಗಿ. ಆದರೆ ನ್ಯಾಯ ವಿಚಾರಣೆ ನಡೆಯುತ್ತದೆ ಎಂದರೆ ಅದು ಹೇಗೆ? ನಾವು ಪರಲೋಕದಲ್ಲಿ ಯಾವ ರೀತಿಯಲ್ಲಿ ನ್ಯಾಯ ವಿಚಾರಣೆ ನಡೀತಕ್ಕಂಥದ್ದಾಗಿದೆ? ಯಾಕೆಂದರೆ ನಾವು ಈ ಲೋಕದಲ್ಲಿ ಜೀವಿಸುವವರಾಗಿದ್ದೇವೆ. ಸತ್ತವರಿಗೂ ಮತ್ತೆ ಜೀವಂತದಲ್ಲಿರ್ತಕ್ಕಂಥವರಿಗೂ ಹೇಗೆ ಪರಲೋಕದಲ್ಲಿ ನ್ಯಾಯ ವಿಚಾರಣೆ ನಡೀತಕ್ಕಂಥದ್ದಾಗಿದೆ? ಉದಾಹರಣೆಗೆ, ಸತ್ಯವೇದದಲ್ಲಿ ಅತಿ ದೀರ್ಘಕಾಲ ಜೀವಿಸಿದಂಥ ವ್ಯಕ್ತಿ ಯಾರೆಂದರೆ ಮೆಥೂಸಲ. 969 ವರ್ಷಗಳ ಕಾಲ ಬದುಕಿದನು, ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಿದನು. ಹೀಗೆ ತನ್ನದೇ ರೀತಿಯಲ್ಲಿ ಆತನು ಈ ಲೋಕದಲ್ಲಿ ಜೀವಿಸಿದನು. ನಮಗೆ ಆತನು ಸಹ ನಮ್ಮಂತೆ ಈ ಲೋಕದಲ್ಲಿ ಜೀವಿಸಿದನು. 969 ವರ್ಷಗಳ ಕಾಲ ಜೀವಿಸಿದಂಥ ವ್ಯಕ್ತಿ, ಆತನ ಗುಣಗಳು, ಆತನ ಕಾರ್ಯಗಳು ಏನಾಗುತ್ತದೆ ಎಂದರೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಪುಸ್ತಕಗಳ ಮೂಲಕವಾಗಿ ದೇವರು ನ್ಯಾಯ ವಿಚಾರಣೆ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಹೇಳಬೇಕಾದರೆ ಪ್ರಸಂಗಿ 12:7 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಮಣ್ಣು ಮಣ್ಣಿಗೆ ಸೇರ್ತಕ್ಕಂಥದ್ದಾಗಿದೆ. ಒಬ್ಬ ವ್ಯಕ್ತಿ ಸತ್ತ ನಂತರ ಆತ್ಮ ಶ್ವಾಸ ಅದು ದೇವರ ಬಳಿಗೆ ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಆದರೆ 969 ವರ್ಷಗಳ ಕಾಲ ಬದುಕಿದಂತಹ ಮೆಥೂಸಲನ ಗುಣಗಳೆಲ್ಲ ಏನಾಯಿತು? ಏನಾಯಿತು ಎಂದರೆ ಆತನು 969 ವರ್ಷಗಳ ಕಾಲ ಜೀವಿಸಿದಂತಹ ಆತನ ಗುಣಗಳೆಲ್ಲ, ಆತನ ಕಾರ್ಯಗಳೆಲ್ಲ ಪರಲೋಕದ ಪುಸ್ತಕದಲ್ಲಿ ಬರೆಯಲಾಗಿದೆ. ಹೌದು, ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳನ್ನೆಲ್ಲ ಪರಲೋಕದ ಪುಸ್ತಕದಲ್ಲಿ ನಮ್ಮ ದಿನಗಳಲ್ಲಿ ಹೇಗೆ ಪ್ರತಿದಿನ ನಾವು ಡೈರಿಯನ್ನು ಬರೀತಕ್ಕಂಥವರಾಗಿದ್ದೇವೋ ಹಾಗೆ ಪರಲೋಕದ ಪುಸ್ತಕದಲ್ಲಿಯೂ ಸಹ ನಾವು ಹೇಗೆ ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ಅದನ್ನ ಬರೀತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನ್ಯಾಯಸಭೆಯು ಕುಳಿತುಕೊಂಡವು, ಪುಸ್ತಕಗಳು ತೆರೆಯಲ್ಪಟ್ಟವು ಎಂಬುದಾಗಿ ದಾನಿಯೇಲನ ಪುಸ್ತಕ 7:9-10 ತನಕ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದ್ರೆ ನ್ಯಾಯ ವಿಚಾರಣೆಯಲ್ಲಿ ದೇವರ ಮುಂದೆ ತೆಗೆಯಲ್ಪಡ್ತಕ್ಕಂತಹ ಬರ್ತಕ್ಕಂತಹ ಪುಸ್ತಕಗಳು ಯಾವ್ದ್ಯಾವ್ದು ಎಂದರೆ ಮೊದಲನೇ ಪುಸ್ತಕ ಜೀವದರ ಪಟ್ಟಿ, ಬುಕ್ ಆಫ್ ಲೈಫ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ಪ್ರಕಟಣೆ ಪುಸ್ತಕ 3:5 ವಚನದಲ್ಲಿ ನಾವು ಓದುವುದಾದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ ಯಾವ ರೀತಿಯಲ್ಲಿ ಈ ಪುಸ್ತಕಗಳು ತೆರೆಯಲ್ಪಟ್ಟು ಅದರ ಮುಖಾಂತರವಾಗಿ ದೇವರು ನ್ಯಾಯ ವಿಚಾರಣೆ ಮಾಡ್ತಕ್ಕಂಥನಾಗಿದ್ದಾನೆ ಎಂದರೆ ಜಯ ಹೊಂದುವ ಇವನಿಗೆ ಬೆಳಿ ವಸ್ತ್ರದಿಂದ ಒದ್ದಿಸಲ್ಪಡುವನು, ಜೀವ ಪುಸ್ತಕದಿಂದ ನಾನು ಅವನ ಹೆಸರನ್ನ ಅಳಿಸಿ ಬಿಡುವುದೇ ಇಲ್ಲ, ಆದರೆ ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಅವನ ಹೆಸರನ್ನ ಒಪ್ಪಿಕೊಳ್ಳುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾರೆಲ್ಲ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟುವ ಅನುಭವವನ್ನು ಹೊಂದುತ್ತಾರೋ ಅವರ ಹೆಸರನ್ನ ದೇವರು ಈ ಜೀವ ಪುಸ್ತಕದಲ್ಲಿ ಬರೀತಕ್ಕಂಥವರಾಗಿದ್ದಾರೆ. ನಾವು ಅದೇ ರೀತಿಯಾಗಿ ಪರಿಶುದ್ಧರಾಗಿ ಜೀವಿಸುತ್ತಾ ಹೋದರೆ ನಮ್ಮ ಹೆಸರು ಆ ಜೀವ ಪುಸ್ತಕದಲ್ಲಿ ಇರತಕ್ಕಂಥದ್ದಾಗಿದೆ. ನಾವು ಒಂದು ವೇಳೆ ಅನೀತಿವಂತರಾಗಿ ಜೀವಿಸಿದರೆ ಆ ಪುಸ್ತಕದಿಂದ ದೇವರು ನಮ್ಮ ಹೆಸರನ್ನು ತೆಗೀತಕ್ಕಂಥವನಾಗಿದ್ದಾನೆ. 2 ಬುಕ್ ಆಫ್ ಡೆತ್ ಅಂದರೆ ಮರಣ ಪುಸ್ತಕ. ಪ್ರಕಟಣೆ ಪುಸ್ತಕ 20:15 ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಯಾರೆಲ್ಲ ಪಾಪದಿಂದ ಜಯ ಹೊಂದುವುದಿಲ್ಲವೋ ಅವರೆಲ್ಲ ಮರಣ ಪುಸ್ತಕದಲ್ಲಿ ಇರತಕ್ಕಂಥದ್ದಾಗಿದೆ. ಎರಡು ಪುಸ್ತಕ ಪ್ರಿಯರೇ, ಒಂದು ನಮ್ಮ ಹೆಸರು ಜೀವಭದ್ರ ಪಟ್ಟಿಯಲ್ಲಿ ಇರಬೇಕು ಜೀವ ಪುಸ್ತಕದಲ್ಲಿ, ಇಲ್ಲ ಅಂದರೆ ಮರಣ ಪುಸ್ತಕದಲ್ಲಿ ಇರಬೇಕು. 7 ಮಧ್ಯದಲ್ಲಿ ಯಾವುದು ಸಹ ಇರಲಿಕ್ಕೆ ಸಾಧ್ಯವಿಲ್ಲ. ನಾವು ನೀತಿವಂತರಾದರೆ ನಮ್ಮ ಹೆಸರು ಜೀವ ಪುಸ್ತಕದಲ್ಲಿ ಇರ್ತದೆ, ಅನೀತಿವಂತರಾದರೆ ಮರಣ ಪುಸ್ತಕದಲ್ಲಿ ಇರತಕ್ಕಂಥದ್ದಾಗಿದೆ. ಯಾಕೆಂದರೆ ಪಾಪದ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 3 ಬುಕ್ ಆಫ್ ರಿಮೆಂಬರೆನ್ಸ್ ಅಂದರೆ ಜ್ಞಾಪಕ ಪುಸ್ತಕ. ಮಲಾಖಿ ಪುಸ್ತಕ 3:16 ವಚನದಲ್ಲಿ ನಾವು ನೋಡುವುದಾದರೆ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ಯಾವ ಎಲ್ಲ ಒಳ್ಳೆಯ ಕಾರ್ಯಗಳು ಎಲ್ಲ ಕಾರ್ಯಗಳನ್ನು ದೇವರು ಆ ಜ್ಞಾಪಕ ಪುಸ್ತಕದಲ್ಲಿ ಬರೀತಕ್ಕಂಥವರಾಗಿದ್ದಾರೆ, ಬರೆದಿಡಿಸ್ತಕ್ಕಂಥವರಾಗಿದ್ದಾರೆ. ಒಂದು ವೇಳೆ ನಾವು ಹೇಳಬಹುದು, ಎಲ್ಲವನ್ನ ಅರ್ತಿರ್ತಕ್ಕಂಥ ದೇವರು, ಸರ್ವಜ್ಞಾನಿಯಾದಂಥ ದೇವರು ಯಾಕೆ ಪುಸ್ತಕದಲ್ಲಿ ರೆಕಾರ್ಡನ್ನು ಬರೆದಿಟ್ಟುಕೊಳ್ಳುವಂಥವರಾಗಿದ್ದಾರೆ ಅಂದರೆ ನ್ಯಾಯ ಸಭೆಯಲ್ಲಿ ವಾದ ಪ್ರತಿವಾದಿಗಳಿಗಿಂತ ಹೆಚ್ಚಾಗಿ ಯಾವುದು ಮಾತನಾಡತಕ್ಕಂಥದ್ದಾಗಿದೆ ಅಂತಂದ್ರೆ ರಿಟನ್ ಪ್ರೂಫ್ ಅಂದ್ರೆ ಬರೆದಿಟ್ಟಿರ್ತಕ್ಕಂಥ ಸಾಕ್ಷಿಗಳು ಹೆಚ್ಚಾಗಿ ಮಾತನಾಡತಕ್ಕಂಥದ್ದಾಗಿದೆ. ನಾವು ಯಾವ ಸಂದರ್ಭದಲ್ಲಿ ಏನು ಮಾಡಿದ್ದೇವೆ ಎಂಬುದನ್ನ ಬರೆದಿಟ್ಟಾಗ ನಾವು ಮರೆಯಬಹುದು, ಆದರೆ ಅಲ್ಲಿ ಬರೆದಿಟ್ಟಿರ್ತಕ್ಕಂಥ ವಿಚಾರಗಳನ್ನ ನೋಡುವಾಗ ನಾವು ಯಾವುದೇ ರೀತಿಯಲ್ಲಿ ನೆವೆ ಹೇಳಲು ಸಾಧ್ಯವಿಲ್ಲ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಾವು ಯಾವ ರೀತಿಯಲ್ಲಿ ನ್ಯಾಯಸಭೆಯಲ್ಲಿ ಕಾಣಿಸಿಕೊಳ್ತಕ್ಕಂಥವ್ರು ಆಗಿದ್ದೇವೆ ಎಂದರೆ ಕೊರಂತಿದವರಿಗೆ ಬರೆದ 2:5-10 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾದದನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಕಾಣಿಸಿಕೊಳ್ಳಬೇಕಲ್ಲವೇ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಆ ನ್ಯಾಯಸ್ಥಾನದ ಮುಂದೆ ನಮ್ಮ ರೆಕಾರ್ಡ್ ಬರಬೇಕಾದ್ರೆ ಅದು ಮಾತನಾಡತಕ್ಕಂಥದ್ದಾಗಿದೆ. ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಿದ್ದೇವೆ ಎಂಬುದನ್ನು ಮಾತನಾಡತಕ್ಕಂಥದ್ದಾಗಿದೆ. ಆದರೆ ನಮ್ಮ ಎಲ್ಲ ಒಳ್ಳೆಯ ಕೆಟ್ಟದ ವಿಚಾರಗಳನ್ನು ದೇವರು ಆ ಒಂದು ಪುಸ್ತಕದಲ್ಲಿ ಬರೆಸಿ ಇಡುವವನಾಗಿದ್ದಾನೆ. ಹೌದು, ಮತ್ತಾಯನು ಬರೆದ ಸುವಾರ್ತೆ 12:36-37 ತನಕ ನಾವು ಓದುವುದಾದ್ರೆ ನಾವು ಹಾಡುವ ಪ್ರತಿಯೊಂದು ಮಾತುಗಳಿಗೂ ಸಹ ನಾವು ನ್ಯಾಯ ವಿಚಾರಣೆಯಲ್ಲಿ ಲೆಕ್ಕವನ್ನ ನೀಡಬೇಕಾಗುತ್ತದೆ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಪ್ರಸಂಗಿ 12:13-14 ವಚನವನ್ನು ಓದಬೇಕಾದ್ರೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಪ್ರತಿಯೊಂದು ರಹಸ್ಯ ಸಂಗತಿಗಳು ಪ್ರತಿಯೊಂದು ಕೆಲಸವನ್ನ ಕುರಿತು ನ್ಯಾಯ ವಿಚಾರಣೆಗೆ ತರುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹಾಗಾದರೆ ಪ್ರಿಯ ಕೇಳುಗರೆ, ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು. ಯೇಸು ಸ್ವಾಮಿ ಈ ಒಂದು ಲೋಕದಲ್ಲಿ ಜೀವಿಸಿದನು, 33.5 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದನು, ಅವರ ವಿಚಾರವಾಗಿ ರೆಕಾರ್ಡ್ ಮಾಡಿ ಬರೆದಿಡಲಾಗಿದೆಯಾ? ಹೌದು, ಅವರು ಜೀವಿಸಿದಂತ 33 ವರ್ಷಗಳ ಕಾಲ ಹೇಗೆ ಜೀವಿಸಿದರು ಪರಿಶುದ್ಧರಾಗಿ ಅನ್ನುವಂಥದ್ದನ್ನ ಈ ಸತ್ಯವೇದದ ಮುಖಾಂತರವಾಗಿ ನಾವು ಓದಿ ತಿಳಿದುಕೊಳ್ಳುವಂತವರಾಗಿದ್ದೇವೆ. ಈ ಸತ್ಯವೇದ ಆತನು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಿದನು ಅನ್ನುವಂತಹ ವಿಚಾರದ ಬಗ್ಗೆ ಸಾಕ್ಷಿಯನ್ನು ಕೊಡ್ತಕ್ಕಂಥದ್ದಾಗಿದೆ. ಸತ್ಯವೇದ ಕ್ರಿಸ್ತನ ಪ್ರತಿರೂಪ, ಆತನು ಈ ಲೋಕದಲ್ಲಿ ಮಾಡಿದಂತಹ ಎಲ್ಲಾ ಕಾರ್ಯಗಳ ಬಗ್ಗೆ ತಿಳಿಸಲಾಗಿದೆ. ಅದೇ ರೀತಿಯಾಗಿ ನಾವು ಸಹ ದೈಹಿಕವಾಗಿ ಇಲ್ಲಿರಬಹುದು, ಆದರೆ ನಮ್ಮ ಇತಿಹಾಸ ಪರಲೋಕದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದಾರೆ. ಹಾಗಾದ್ರೆ ಮೆಥುಸಲನು 969 ವರ್ಷಗಳ ಕಾಲ ಬದುಕಿದನು ಅಂದ್ರೆ ಅವನ ಜೀವನ ಚರಿತ್ರೆಯ ಒಂದೊಂದು ಘಟನೆಗಳನ್ನ ಬರೆಯಬೇಕಾದ್ರೆ ಎಷ್ಟು ಪುಸ್ತಕಗಳು ಬೇಕಾಗ್ತದೆ ಅಲ್ಲವೇ ಪ್ರಿಯ ಕೇಳುಗರೆ? ನೀವು ಯೋಚಿಸಬಹುದು. ಆದರೆ ದೇವರು ಒಂದೇ ಪೇಜಿನಲ್ಲಿ ಎಲ್ಲಾ ಇತಿಹಾಸವನ್ನ ಬರೆದಿಟ್ಟಿದ್ದಾನೆ. ಅಂಗೆಯಲ್ಲಿ ನಮ್ಮ ಎಲ್ಲಾ ವಿಚಾರಗಳನ್ನ ತಿಳಿದುಕೊಂಡಿರ್ತಕ್ಕಂಥ ದೇವರು, ಚಿತ್ರಿಸಿಕೊಂಡಿರ್ತಕ್ಕಂಥ ದೇವರು ಒಂದೇ ಪೇಜಲ್ಲಿ ಒಂದೇ ಹಾಳೆಯಲ್ಲಿ ಜೀವನ ಚರಿತ್ರೆಯನ್ನು ಬರೆದಿಟ್ಟಿದ್ದಾನೆ. ಹಾಗಾದರೆ ಈ ನ್ಯಾಯ ವಿಚಾರಣೆ ಎಲ್ಲಿ ನಡೆಯುತ್ತಿದೆ, ಹೇಗೆ ಎಂಬುದನ್ನ ದಾನಿಯೇಲನ ಪುಸ್ತಕ 7:9-10 ತನಕ ನಾವು ಓದುವುದಾದರೆ, ಪೂರ್ವಿಕನು ಅಂದರೆ ತಂದೆಯಾದ ದೇವರು ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಅಲ್ಲಿ ದೇವದೂತರಿದ್ದಾರೆ, ನ್ಯಾಯಸಭೆ ಕುಳಿತುಕೊಂಡಿತು, ಪುಸ್ತಕಗಳು ತೆರೆಯಲ್ಪಡ್ತು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಆದರೆ ನಮ್ಮ ವಕೀಲ, ನಮ್ಮ ಮಧ್ಯಸ್ಥಿಕೆ ಯಾರು ಎಂಬುದಾಗಿ ನೋಡಬೇಕಾದರೆ ಅದೇ ದಾನಿಯೇಲನ ಪುಸ್ತಕ 7:13 ತಿಳಿಸತಕ್ಕಂಥದ್ದಾಗಿದೆ. ಮನುಷ್ಯ ಕುಮಾರನು ತಂದೆ ಬಳಿಗೆ ಬರುವವನಾಗಿದ್ದಾನೆ. ಈ ಲೋಕದಲ್ಲಿ ಹೇಗೆ ನಾವು ನ್ಯಾಯಸಭೆ ನಡೀತಕ್ಕಂಥದ್ದಾಗಿದೆ, ನ್ಯಾಯಾಲಯದಲ್ಲಿ ಯಾವ ರೀತಿಯಲ್ಲಿ ಕಾರ್ಯ ನಡೀತಕ್ಕಂಥದ್ದಾಗಿದೆ, ಹಾಗೆ ಪರಲೋಕದಲ್ಲಿಯೂ ಸಹ ನಡೆಯುವಂತದ್ದಾಗಿದೆ. ಅದಕ್ಕಾಗಿಯೇ ಸತ್ಯವೇದ ಹೇಳುವಂತದಾಗಿದೆ, ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ ಎಂಬುದಾಗಿ ಕರೆಯುವವರಾಗಿದ್ದಾರೆ. ಅದಕ್ಕಾಗಿಯೇ ಕ್ರಿಸ್ತನು ಎರಡನೇ ಸಾರಿ ಬರುವುದಕ್ಕಿಂತ ಮೊದಲೇ ಸಕಲ ಕುಲ ಭಾಷೆ ಜನಾಂಗದವರಿಗೆ ಈ ನ್ಯಾಯ ವಿಚಾರಣೆ ಆರಂಭವಾಗಿದೆ, ನ್ಯಾಯ ವಿಚಾರಣೆ ಮುಗಿತಾ ಇದೆ, ಕೃಪೆ ಕಾಲ ಮುಕ್ತಾಯ ಆಗ್ತಾ ಇದೆ. ಅದಕ್ಕೂ ಮೊದಲು ಈ ಸತ್ಯವನ್ನ ಎಲ್ಲರಿಗೂ ತಿಳಿಸಬೇಕೆಂಬುದಾಗಿ ದೇವರು ನಮ್ಮನ್ನ ಕರೀತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಮತ್ತಾಯನು ಬರೆದ ಸುವಾರ್ತೆ 24:14 ತಿಳಿಸತಕ್ಕಂಥದ್ದಾಗಿದೆ, ಈ ರಾಜ್ಯದ ಸುವಾರ್ತೆ ಸಕಲ ಜನರಿಗೂ ಸಾರಲ್ಪಡಬಹುದು, ಆಗ ಅಂತ್ಯ ಬರುವುದು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ನಂತರ ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವವನಾಗಿದ್ದಾನೆ. ಬೆಳೆ ಸಿದ್ಧವಾಗಿದೆ, ಕುಯಿಲಿಗೆ ಕುಡುಗಲು ಹಾಕುವುದೊಂದೇ ಬಾಕಿ ಇದೆ. ನೋಡಿ, ಯಾವಾಗ ಮನುಷ್ಯನು ತನ್ನ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಹೊಂದುತ್ತಾನೆ ಅಂದರೆ, ತೀರ್ಪು ಯಾವಾಗ ಪ್ರಕಟವಾಗುತ್ತದೆ ಅಂದರೆ ನ್ಯಾಯ ವಿಚಾರಣೆ ಮುಗಿದ ನಂತರ. ಅದಕ್ಕೋಸ್ಕರವೇ ಮತ್ತಾಯನ ಸುವಾರ್ತೆ 16:27 ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಎಲ್ಲಾ ಕೆಲಸಗಳಿಗೂ, ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೃತ್ಯಗಳಿಗೂ ಎರಡನೇ ಸಾರಿ ಕ್ರಿಸ್ತನು ಬರಬೇಕಾದ್ರೆ ಅವರಿಗೆ ತಕ್ಕ ಫಲವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 22:12 ತಿಳಿಸತಕ್ಕಂಥದ್ದಾಗಿದೆ, ಅವರವರ ಕೃತ್ಯಗಳಿಗೆ ಕೊಡ್ತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹಿಬ್ರಿಯದವರಿಗೆ ಬರೆದ ಪತ್ರಿಕೆ 9:7 ಓದಬೇಕಾದರೆ, ಒಂದೇ ಸಾರಿ ಸಾಯುವುದು, ತರುವಾಯ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಇನ್ನು ಯೋಹಾನನು ಬರೆದ ಸುವಾರ್ತೆ 5:28-29 ತನಕ ತಿಳಿಸತಕ್ಕಂಥದ್ದಾಗಿದೆ, ಒಂದು ಕಾಲ ಬರತಕ್ಕಂಥದ್ದಾಗಿದೆ, ಸಮಾಧಿಯಲ್ಲಿ ಇರುವವರು ಎದ್ದು ಬರುತ್ತಾರೆ, ಒಳ್ಳೆಯದನ್ನ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವನ್ನು, ಕೆಟ್ಟದನ್ನ ಮಾಡಿದವರು ತೀರ್ಪಿನ ಪುನರುತ್ಥಾನವನ್ನು ಹೊಂದುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆದ್ದರಿಂದ ನ್ಯಾಯ ವಿಚಾರಣೆಯಲ್ಲಿ ದೇವರು ನಮ್ಮ ಲೈಫ್ ರೆಕಾರ್ಡ್ ಅನ್ನ, ನಾವು ಹೇಗೆ ಈ ಲೋಕದಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ, ಯಾರ ಗುಣಗಳನ್ನ ನಾವು ಪ್ರತಿಬಿಂಬಿಸತಕ್ಕಂಥವರಾಗಿದ್ದೇವೆ ಅನ್ನುವುದರ ಮೂಲಕವಾಗಿ ದೇವರು ನ್ಯಾಯ ವಿಚಾರಣೆಗೆ ಒಳಪಡಿಸತಕ್ಕಂಥವರಾಗಿದ್ದಾರೆ. ಯಾವುದರ ಮೂಲಕವಾಗಿ? ಯಾಕೋಬನ ಪುಸ್ತಕ 2:12 ನ್ಯಾಯ ಪ್ರಮಾಣದ ಮುಖಾಂತರವಾಗಿ ದೇವರು ನಮಗೆ ನ್ಯಾಯ ವಿಚಾರಣೆಯನ್ನು ಮಾಡತಕ್ಕಂಥವರಾಗಿದ್ದೇವೆ. ಯಾಕೆಂದ್ರೆ ನ್ಯಾಯ ಪ್ರಮಾಣ ಕನ್ನಡಿಯಂತೆ ನಾವು ತಪ್ಪು ಮಾಡಿದನ್ನ ತೋರಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಪೇತ್ರ ಹೇಳ್ತಕ್ಕಂಥನಾಗಿದ್ದಾನೆ 1 ಪೇತ್ರ 4:17, ಈ ನ್ಯಾಯ ವಿಚಾರಣೆ ಮೊದಲು ದೇವರ ಮನೆಯಲ್ಲಿ ಅಂದರೆ ಕ್ರಿಸ್ತನನ್ನು ಹರಿತುಕೊಂಡಿರ್ತಕ್ಕಂತಹ ನಮಗೆ ನ್ಯಾಯ ವಿಚಾರಣೆ ನಡೀತಕ್ಕಂಥದ್ದಾಗಿದೆ. ಆದರೆ ನಮ್ಮ ಮಧ್ಯಸ್ಥಿಕೆ ಯಾರಂದ್ರೆ ಯೇಸು ಸ್ವಾಮಿ. ಹಾಗಾಗಿ ನಾವು ಭಯಪಡಲು ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಎರಡನೇದೇ ಒಂದೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಪಾಪ ಮಾಡಬೇಡಿರಿ, ಪಾಪ ಮಾಡಿದರೆ ನಮ್ಮ ಪಕ್ಷವಾದಂತ ಕ್ರಿಸ್ತನು ತಂದೆಯ ಬಳಿಯಲ್ಲಿ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರ ಪ್ರಿಯ ಕೇಳುಗರೇ, ನಿಮ್ಮ ಪಾಪಗಳನ್ನು ಹರಿಕೆ ಮಾಡಿ, ನ್ಯಾಯ ವಿಚಾರಣೆಯಲ್ಲಿ ನಾವು ನೀತಿವಂತರಾಗಿ ಕಾಣಿಸಿಕೊಳ್ಳೋಣ. ಕ್ರಿಸ್ತನ ಬರೋಣ ಶೀಘ್ರವಾಗಿದೆ, ಆದ್ದರಿಂದ ನೀವು ಆತನ ಬಳಿಗೆ ಬಂದು ನಮ್ಮ ಪಾಪಗಳನ್ನೆಲ್ಲ ಹರಕೆ ಇಡುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿ ನಮ್ಮ ಪಾಪಗಳನ್ನೆಲ್ಲ ಶುದ್ಧೀಕರಿಸತಕ್ಕಂಥನಾಗಿದ್ದಾನೆ. ಹೌದು, ನ್ಯಾಯ ವಿಚಾರಣೆ ಪರಲೋಕದಲ್ಲಿ ಆರಂಭವಾಗಿದೆ. ನಾನು ಅರಿತುಕೊಂಡೆ ನನ್ನ ಪಾಪಗಳನ್ನು ಕ್ರಿಸ್ತನ ಮುಂದೆ ಹರಕೆ ಇಡಬೇಕೆಂಬುದಾಗಿ ನೀವು ತೀರ್ಮಾನ ಮಾಡುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಸಮಯದಲ್ಲಿ ನ್ಯಾಯ ವಿಚಾರಣೆ ಆರಂಭವಾಗಿದೆ ಎಂಬುದಾಗಿ ನೀನು ಎಚ್ಚರಿಕೆಯ ಸಂದೇಶವನ್ನು ನಮಗೆ ಕೊಡುವಂಥ ದೇವರಾಗಿದ್ದೀಯ. ನಾವು ಪಾಪಿಗಳು, ನಮ್ಮ ಪಾಪಗಳನ್ನು ನಿನ್ನ ಮುಂದೆ ಹರಕೆ ಇಡುವಾಗ ಸ್ವಾಮಿ ನಮ್ಮ ಪಾಪಗಳನ್ನು ನಿಮ್ಮ ಒಬ್ಬನೇ ಮಗನಂತ ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸಿ ನ್ಯಾಯ ವಿಚಾರಣೆಯಲ್ಲಿ ನೀತಿವಂತರಾಗಿ ನಾವು ಕಂಡುಕೊಳ್ಳುವಾಗಿಯೂ ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗುವಾಗೆ ನಮ್ಮನ್ನು ಆಶೀರ್ವದಿಸು, ಕೃಪೆಯಿಂದ ನಮ್ಮನ್ನು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.